ಪೂಜ್ಯೇತಿ ಹರೇರಶಂಖ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷ ಸರಸಿಜನಯನೋಸೌ ಶ್ರೀಪತಿರ್ಮಾನದೋನಃ ಜೇತ್ಯಜೋ ಅಖಂಡ ಗುಣೋರುಮಂಡಲ ಸದೋದಿತೋ ಜ್ಞಾನಮರೀಚಿ ಮಾಲಿಕ್ಷ ಭಕ್ತ ಹಾರ್ದೋಚ್ಯ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜೇತ್ಯಜೋ ಅಕ್ಷೀಣ ಸುಖಾತ್ಮಬಿಂಬಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸಭಕ್ತ ಸಂತಾಪ ದುರಿಷ್ಟಹಂತ ರಾಮಾವತಾರೋ ಹರಿರೀಶ ಚಂದ್ರಮಹಾ ಜೇತ್ಯ ಸಂಖ್ಯೋರು ಬಲಾಂಬಪೂರು ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀ ವಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ ಯದಿತಂ ತವ ಭಕ್ತಾನಾಂ ಅಸ್ಮಾಕಂ ಹರೇ ಹರೇ ಸದಾಸು ಕಾರ್ಯಂ ಕಾರ್ಯಕ್ಕೆ ಪ್ರಳಯರ್ಕಾಯಿ ತಪ್ತಪ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಇಲ್ಲಿ ನಾವು ಉಪಸಂಹಾರ, ಇದು ವ್ಯಾಪ್ತಿ ಸಂಧಿಯ ಉಪಸಂಹಾರ ಕನ್ಕ್ಲೂಷನ್. ಇಲ್ಲಿ ಎಲ್ಲ ಸಮರೈಸ್ ಮಾಡಿ ಹೇಳ್ತಾ ಇದ್ದಾರೆ. 30th ಪದ್ಯದಲ್ಲಿ ನೋಡಿದ್ವಿ, ಪದ್ಮಜಾಂಡೋದರನು ಸರ್ವರ ಹೃದಯದೊಳಗಿರೆ ಕಾಲಗುಣ ಕರ್ಮದ ಕಲುಷ ಸಂಬಂಧವಾಗುವುದೇ ನಿರಂಜನಗೆ ಅಂತ. ಇದಕ್ಕೆ ಸಂವಾದಿಯಾಗಿ ಗೀತೆಯಲ್ಲೇನೋ ಬರುತ್ತೆ, ಯೋ ಲೋಕತ್ರಯಂ ಆವಿಶ್ಯ ಬಿಭರ್ತಿ ಅವ್ಯಯ ಈಶ್ವರ ಅಂತನೂ ಬರುತ್ತದ್ದು. ಅದಕ್ಕೆ ದೇವರು ಎಲ್ಲವನ್ನು ಧಾರಣೆ ಮಾಡಿ ಒಳಗಿದ್ದಾನೆ, ಅವನಿಗೆ ಯಾವುದ ದೋಷ, ಯಾಕಂದ್ರೆ ವ್ಯಾಪ್ತಿಯಲ್ಲಿ ದೋಷ, ವ್ಯಾಪ್ತಿ ಬಂದಾಗ ಸಂಪರ್ಕ ಎಲ್ಲ ಕಡೆನೂ ಇರೋದು ಅಂದ್ರೆ ಆ ಗುಣ ಅದ್ರ ಜೊತೆಯಲ್ಲಿ ಒಂದು ಸಂಘದಿಂದ ಕಲುಷ ಆಗಬಹುದಲ್ಲ, ಜಡದ ಸಂಘದಿಂದ ಇಲ್ಲ ಅಂತ ಹೇಳಿ ಹೇಳಿ ದೋಷ ತೆಗೆದುಬಿಟ್ಟು ದೇವರ ಗುಣ ಅಂದ್ರೆ ಏನು ಎಂಬುದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ಗುಣದೊಳ ಅಂತ ಗುಣಗಳು ಒಂದು ರೂಪದೊಳ ಇಹವು ಲೋಕಗಳು ಒಂದು ರೂಪದಿಂದ ತಿಳಿಸಿ ತಗ್ಗ ಪದಾರ್ಥ ಪದಾರ್ಥದ ಒಳ ಹೊರಗೆ ಬಾಂದಳವೋಲಿದ್ದು ಬಹುಪೆಸರಿಂದ ಕರೆಸುತ್ತ ಪೂರ್ಣ ಜ್ಞಾನಾನಂದಮಯ ಪರಿಪರಿ ವಿಹಾರವ ಮಾಡಿ ಮಾಡಿಸುವ ಅಂತ. ಹಿಂದೆನೂ ಬಂದಿದೆ, ಕೊಂಡಿ ಕೊಂಡಿಗ ಸರ್ವರುಳು ಸಂಬಂಧವಾಗದೆ ಬಾಂದಳದ ತೆರೆದಂತೆ ಅಂತ 26th ಪದ್ಯದಲ್ಲಿ ಬಂದಿದೆ. ಸೊ ಇಲ್ಲಿ ಟೋಟಲ್ ಆಗ ಸಮರೈಸ್ ಮಾಡ್ತಾರೆ ಒಂದು ಗುಣದ ದೇವರ ಗುಣ ಎಂಬುದು ಹೇಗಿದೆ ಅಂತ. ಬಿಕಾಸ್ ನಮ್ಗೆ ಪ್ರಾಕೃತವಾದದ್ದೇ ಕೇಳಿರ್ತೀವಿ, ಅಪ್ರಾಕೃತ ಹೇಗಿರುತ್ತೆ ದೇವರು ಹೇಗೆ ಅಂತ ಗೊತ್ತಿಲ್ಲ. ಒಂದು ಗುಣ ದೇವರ ಯಾವುದೇ ಒಂದು ಗುಣ ತಗೊಂಡ್ರೂ ಆ ಗುಣದೊಳ ದೇವರ ಗುಣಗಳು ಅನಂತ ಅಂತ ಹೇಳ್ತೀವಿ. ಆ ಗುಣಗಳಲ್ಲಿ ಒಂದೊಂದು ಗುಣ ತಗೊಂಡ್ರೂ ಗುಣತಃ ಅನಂತ, ಅದೂ ಅನಂತವಾಗಿದೆ ಅಂದ್ರೆ ಅಖಂಡ ರೂಪವಾಗಿರುವಂತ ಒಂದು ಗುಣ, ಅದರೊಳಗೆ ಅನಂತ ಗುಣ, ಒಂದು ಗುಣ ಒಂದು ಗುಣ ಅಖಂಡ, ಅಖಂಡದೊಳಗೆ ಅಖಂಡ ಈಸ್ ಮೇಡಪ್ ಆಫ್ ಅನಂತ ಗುಣದಿಂದ ಕೂಡಿರುವಂಥದ್ದು. ಈಚ ಗುಣವು ಅನಂತವಾಗಿರುವಂಥದ್ದು. ಅಂಡ್ ಆಡೆಡ್ ಟು ದಟ್ ಅದರಲ್ಲಿ ಪರಸ್ಪರ ಭೇದ ಇಲ್ಲ, ಅಭಿನ್ನವಾದ ಒಂದೇ ಹೋಮೋಜಿನಿಯಸ್ ವಸ್ತು. ಬಟ್ ನಾವು ವ್ಯವಹಾರ ಮಾಡ್ತೀವಿ ಹೇಗೆ ಅಂದ್ರೆ ಆ ಒಂದು ಸಕ್ಕರೆಯ ಸಿಹಿ ಬಾಲಿನ ಹಾಲಿನ ಬಣ್ಣ ಅಂತ ಹೀಗೆ ನಾವು ವ್ಯವಹಾರ ಹೇಗೆ ಮಾಡ್ತೀವಿ ಅದೇ ದೇ ಆರ್ ಡಿಫ್ರೆಂಟ್. ಸೊ ಹಾಗೆ ಹೇಳ್ತೀವಿ ಅಷ್ಟು ಅದು ವಿಶೇಷ ಅಂತ ಮಧ್ವಾಚಾರ್ಯರವರು ಆ ಕಾನ್ಸೆಪ್ಟ್ ಅನ್ನ ಎಕ್ಸ್ಪ್ಲೈನ್ ಮಾಡಿದ. ಆ ಭೇದ ಇದ್ದ ಕಡೆನು ಭೇದದಂತೆ ವ್ಯವಹಾರ ಮಾಡೋದು ನಾವು ಅಂತ ಹೇಳ್ತಾರೆ. ಸೊ ಇದು ಒಂದು ಗುಣದೊಳ ಅನಂತ ಗುಣಗಳು ಒಂದು ರೂಪದೊಳ. ಸೊ ಗುಣಗಳಲ್ಲಿ ಅಂದ್ರೆ ಒಂದು ತಗೊಂಡ್ರೆ ಇಲ್ಲಿ ಏನ್ ಬಂತು ನಮ್ಗೆ, ಫಸ್ಟ್ ಕರುಣಾ ಅಂತ ಹೇಳಿದಾರ್ಲೆ, ಆ ಕರುಣಾಳು ಆದಂತ ಭಗವಂತ ಎಲ್ಲಿ ಇದ್ದಾನೆ ಅಂದ್ರೆ ಎಲ್ಲ ಕಡೆನೆ ಇರ್ಬೇಕು. ವ್ಯಾಪ್ತಿ ಎಂಬುದು ಕೂಡ ಕರುಣಾ ಎಂಬೋ ಒಂದು ಗುಣ ತಗೊಂಡ್ರೆ ಕರುಣಾ ಎಂಬೋ ಗುಣದಲ್ಲಿ ವ್ಯಾಪ್ತಿ ಇರ್ಲಿ ದೇವರ ವಿಷಯದಲ್ಲಿ, ಕರುಣಾ ಎಂಬೋ ಗುಣದಲ್ಲಿ ಇಟ್ ಇಸ್ ನಾಟ್ ಎಕ್ಸ್ಟರ್ನಲ್ ಟು ಹಿಮ್. ನಮ್ಗೆ ಕರುಣೆ ಅವ್ರಿಗೆ ನಮ್ಮ ಮೇಲೆ ತುಂಬಾ ಕರುಣೆ ರೀ ಅಂತ ಹೇಳ್ತೀವಿ, ನಾಳೆ ಏನೋ ಒಂದು ಆಗ್ಬಿಡತ್ತೆ ಅವ್ರ ನಮ್ ಕಂಡ್ರನೇ ಅವ್ರಿಗೆ ಸರಿ ಹೋಗೋದಿಲ್ಲ. ಹಿಂದೆನಾದ್ರೆ ಶಾಶ್ವತವಾಗಿ ಇರುವಂತ ಗುಣಗಳು ಅಲ್ಲ, ಬೇರೆ ದೇವರದು ಹಾಗಲ್ಲ. ದೇವರ ಗುಣ ಒಂದು ಕರುಣಾ ಎಂಬುವ ದೇವರ ಗುಣ ಹೇಗಿದೆ ಅಂದ್ರೆ ಅದು ಸ್ವರೂಪ ಭೂತವಾಗಿ ಇರುವಂತ ಗುಣ, ಅದು ಅವನ ಸ್ವರೂಪವೇ. ಸ್ವರೂಪ ಲೇಯರ್ ಲೇಯರ್ ಇರೋದಿಲ್ಲ, ಡಿಫ್ರೆಂಟ್ ಡಿಫ್ರೆಂಟ್ ಇರೋ ಸ್ವರೂಪ ಅಂದ್ರೆ ಎಲ್ಲವೂ ಸೇರಿದೆ ಒಂದು ಮುದ್ದೆ, ಅದೇ ಜೀವ ಅಂತ ನಾವು ಕರಿತೀವಿ. ದೇವರ ಆ ಸ್ವರೂಪ ಹೇಗಿದೆ ಅಂದ್ರೆ ಒಂದು ಕರುಣಾ ಎಂಬುದು ಒಂದು ಗುಣ ಅಂತ ನೀವು ತಕೊಂಡ್ರೆ ಆ ಗುಣದಲ್ಲಿ ವ್ಯಾಪ್ತಿ ಎಂಬುದು ಇದೆ. ವ್ಯಾಪ್ತಿ ವ್ಯಾಪ್ತಿ ಇರೋದು ಮಾತ್ರ ಇಲ್ಲ, ವ್ಯಾಪ್ತಿ ಏನ್ ಪ್ರಯೋಜನ, ಕರುಣೆ ಇದೆ ವ್ಯಾಪ್ತಿ ಇದೆ ಯಾಕೆ, ಅವನೇ ಕಾರ್ಯ ಎಲ್ಲವನ್ನು ಮಾಡಿಸುವ ಕರ್ತೃತ್ವ ಮುಂತಾದ ಕರ್ಮಗಳು ಅವನಲ್ಲಿ ಇದೆ. ಅದೇ ಗುಣದಲ್ಲಿ ಕರ್ಮ ಮಾಡುವವನು ಎಲ್ಲ ಕಡೆಯಿಂದಲೂ ಕರ್ಮ ಮಾಡಿಸ್ತಾನೆ. ಎಲ್ಲಾ ಕಡೆ ಇರುವಂತ ಭಗವಂತನಲ್ಲಿ ಕಾರುಣ್ಯ ಎಂಬುದು ಅವನು ಸ್ವರೂಪ ಭೂತವಾಗಿ ಇರುವಂತದ್ದು. ಕಾರುಣ್ಯ ಇದೆ, ಕರುಣೆ ಇದೆ, ಕರ್ಮ ಇದೆ, ಅದು ಜೊತೆಯಲ್ಲಿ ಇದು ಮಾಡಬೇಕಾದ ಜ್ಞಾನ ಜ್ಞಾನವೂ ಇದೆ. ಅದರಲ್ಲಿ ಜ್ಞಾನದಿಂದ ಸಹಿತವಾಗಿದೆ. ಆ ಜ್ಞಾನ ಹೇಗಿದೆ ಅವನಿಗೆ, ಜ್ಞಾನ ಬಂದು ಆನಂದದ ಉದ್ರೇಕ ಇದೆ. ಆನಂದದ ಉದ್ರೇಕದಿಂದ ಅವನು ಮಾಡುತ್ತಾನೆ, ಯಾಕೆಂದ್ರೆ ಅವನ ಆನಂದದ ಕಡಲು. ಸೊ ಒಂದು ಗುಣ ತಗೊಂಡ್ರೆ ಎಲ್ಲ ನಮಗೆ ಗೊತ್ತಿರುವಂತ ಎಲ್ಲ ಸುಂದರ ಸುಂದರ ಗುಣ, ಆ ಒಂದು ಸೌಂದರ್ಯ ಬರುತ್ತೆ, ಆ ಒಂದು ಶಕ್ತಿ ವೀರ್ಯ ಎಲ್ಲವೂ ಒಂದೇ ಇರುವಂತದ್ದು. ಸೊ ಅದಕ್ಕೆ ಹೇಳ್ತಾರ ಒಂದು ಗುಣದೊಳಗೆ, ಗುಣದ ಧರ್ಮ ಅಂತಾನು ನಾವು ಬೇರ್ಪಡಿಸಿ ಇಟ್ಕೊಂಡ್ರೆ ಒಂದು ಗುಣದಲ್ಲಿ ಅನಂತ ಗುಣಗಳು ಇದೆ. ಸೊ ಇದು ಒಂದು ಅಬ್ಸ್ಟ್ರಾಕ್ಟ್, ಯಾಕೆಂದ್ರೆ ಕರುಣಾ ಅಂತ ಹೇಳ್ತೀವಿ, ವ್ಯಾಪ್ತಿ ಅಂತ ಹೇಳ್ತೀವಿ, ಜ್ಞಾನ ಅಂತ ಹೇಳ್ತೀವಿ, ಅದಕ್ಕೆಲ್ಲ ಒಂದು ಅಬ್ಸ್ಟ್ರಾಕ್ಟ್ ಆಗಿರುವಂತದ್ದು ದೇವರಿಗೆ ಅಷ್ಟೇನಾದ್ರೆ ಇಲ್ಲ ರೂಪಗಳು ಇದೆ ಅಂತ. ರೂಪ ಹೇಳ್ತೀವಲ್ಲ, ದೇವರ ರೂಪ, ದೇವರ ಕಣ್ಣು, ದೇವರ ಪಾದ, ದೇವರ ನಖ, ಅಂದ್ರೆ ಮೂರ್ತಿವತ್ತಾಗಿದ ರೂಪವೂ ಇದೆ. ಅದು ಅಪ್ರಾಕೃತವಾದ ರೂಪ, ಅದಕ್ಕೆ ಹಾಗೆ ನಮ್ಗೆ ನಾವು ಚಿಂತನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ರಾಕೃತವಾದಂತಹ ಒಂದು ವಿಗ್ರಹಗಳನ್ನ ಇಟ್ಟುಕೊಂಡು ನಾವು ಚಿಂತನೆ ಮಾಡ್ಲಿಕ್ಕೆ, ನಮ್ಮಲ್ಲಿ ನಮಗೆ ಏನು ಕಾಣುತ್ತೋ ಅದನ್ನ ಚಿಂತನೆ ಮಾಡ್ತೇವೆ. ಸೊ ಅದಕ್ಕೆ ಹೇಳ್ತಾರೆ ಒಂದು ಗುಣಗಳು ಅನಂತ ಗುಣಗಳು ಒಂದು ರೂಪ. ಈ ಗುಣ ಒಂದೊಂದು ಒಂದೊಂದು ರೂಪ ಮೂರ್ತಿವತ್ತಾಗಿದೆ. ಅದು ಆ ಒಂದು ರೂಪದಲ್ಲಿ ರೂಪದಿಂದ ಕಾಣಿಸೋದೇನು, ಲೋಕಗಳು, ಒಂದು ಆಕಾರ ವಿಶಿಷ್ಟ ಇರುವಂತ ಲೋಕಗಳು, ಒಂದು ರೂಪದ ಇಹವು ಲೋಕಗಳು, ರೂಪ ವಿಶಿಷ್ಟವಾಗಿರುವಂತ ಲೋಕಗಳು, ಲೋಕಗಳಲ್ಲಿ ಇರುವಂತ ಲೋಕ ಲುಕ್ ದರ್ಶನೆ ಅಂತ ಕಣ್ಣಿಗೆ ಕಾಣಿಸುವಂತ ಅದ್ರ ಅಪ್ರಾಕೃತವಾದದ್ದು ಇದು. ಸೊ ರೂಪಗಳು ಅನಂತ ಇರೋದು, ಏನೇನು ಲೋಕಗಳು, ಏನೇನು ಏನೋ ಲಕ್ಷಣ ಇದೆಯೋ ವಿತ್ ಬೌಂಡ್ರಿ, ಅದು ಇರುವುದು, ಬೌಂಡ್ರಿ ಇಲ್ಲ ಅಪ್ರಾಕೃತದಲ್ಲಿ. ಸೊ ಈ ಮೂರ್ತಿ ರೂಪಗಳು ಇರುತ್ತೆ, ಒಂದು ರೂಪದ ಎಲ್ಲ ಲೋಕಗಳೂ ಇದೆ ದೇವರಲ್ಲಿ. ಅಂದ್ರೆ ಲೋಕಗಳು ಇದೆ ಅಂದ್ರೆ ಹಾಗೆ ಲೋಕಗಳನ್ನು ಧಾರಣೆ ಮಾಡಿಕೊಂಡಿದ್ದಾನೆ, ಅಂದ್ರೆ ಲೋಕಗಳು ಇರುವಂತ. ಸೊ ಅನದರ್ ಥಿಂಗ್ ಇಸ್ ಒಂದು ರೂಪದೊಳ ಇಹವು ಲೋಕಗಳು, ಇಹವು ಲೋಕಗಳು ಅಂದ್ರೆ ಲೋಕಗಳಿಗೆ ಆಶ್ರಯವಾಗಿದೆ ಆ ರೂಪ ಅಂತ ಒಂದು. ಕಣ್ಣಿಗೆ ನಮ್ಮ ಕಣ್ಣು ಅದು ಹೇಳ್ತಾರಲ್ಲ, ವಿರಾಟ ರೂಪ ಬಂದಾಗ ದೇವರ ಪಾದದಲ್ಲಿ ಆ ಪಾದದಿಂದ ಹುಟ್ಟಿತ್ತು, ಆ ಪಾದದಲ್ಲಿ ಆಶ್ರಯ ಪಾದದಿಂದ ಹುಟ್ಟಿದ ಪಾದರವನ್ನ ಆಶ್ರಯ ಮಾಡ್ಕೊಂಡಿತ್ತು, ಕಣ್ಣನ್ನ ಸೂರ್ಯ ಆಶ್ರಯ ಮಾಡ್ಕೊಂಡಿದ್ದ, ಕಣ್ಣಿನಿಂದ ಹುಟ್ಟಿದ. ತಿರ್ಗಾ ಕಣ್ಣಿನ ಕ್ವಾಲಿಟಿ ಅವನಲ್ಲಿ ದೇವರು ಅಲ್ಲಿ ಚೂರು ಚೂರು ವ್ಯಕ್ತ ಮಾಡುತ್ತಾನೆ ಅವನಿಗೆ ತಕ್ಕಂತೆ. ಆಮೇಲೆ ಕಣ್ಣಲ್ಲಿ ಹೋಗಿ ಸೇರ್ಕೊಳ್ತಾನೆ, ಕಣ್ಣನ್ನೇ ಚಿಂತನೆ ಮಾಡ್ತಾನೆ. ಸೊ ಹೀಗೆ ಹೇಳುವಾಗ ಆ ಒಂದು ಆ ಲೋಕಗಳು, ಆ ಒಂದೊಂದು ಲೋಕಗಳಿಗೇನ ಇದು ಆಶ್ರಯ ವಿರಾಟ್ ರೂಪದಲ್ಲಿ ನೋಡ್ತೀವಲ್ಲ. ಸೊ ಒಂದೊಂದು ಒಂದೊಂದು ಲೋಕಗಳು ಇದೆ, ಅದೇ ಆಕಾರದಲ್ಲಿ ಅವನದ್ದೇ ಆದಂತ ಒಂದು ರೂಪ ಇದೆ, ಕಣ್ಣು ದೇವರ ಕಣ್ಣು ಅಂತಾನೆ ಇದೆ. ಸೊ ಈ ಒಂದು ರೂಪದವರು ಇಹವು ಲೋಕಗಳು, ಅವನ ದೇವರ ಕಣ್ಣು ಅಂತ ಅದು ಮೂರ್ತಿ, ಮತ್ತು ಆ ಕಣ್ಣಲ್ಲಿ ಪೂರ್ತಿ ಒಂದು ಭಗವಂತನ ರೂಪವೇ ಇರುತ್ತೆ, ಅದನ್ನೇ ಆಶ್ರಯ. ಸೊ ಈ ತರ ಒಂದು ರೂಪದವರು ಇಹವು ಲೋಕಗಳು ಒಂದು ರೂಪದಿ ಧರಿಸಿ ಒಂದೇ ರೂಪ. ಸೊ ಯಾವುದು ಒಂದು ರೂಪ, ಬಿಂಬ ರೂಪ ಅಂತ ತಕೊಂಡ್ರೆ ಆ ಒಂದು ಆ ಬಿಂಬ ರೂಪದಲ್ಲಿ ಅನಂತ ರೂಪಗಳು ಸೇರಿಯೇ ಇದೆ, ಅದು ಅನಂತ ರೂಪದಿಂದ ಸೇರಿ ಒಂದು ಹೋಮೋಜಿನಿಯಸ್ ಇದೆ. ಅದಕ್ಕೆ ಕಣ್ಣು ಅಂತ ಬಂದ್ರೆ ಅಲ್ಲಿಂದ ಬಂದ ಆ ಕಣ್ಣನ್ನ ಪ್ರದ್ಯುಮ್ನ ಅಂತ ಅಲ್ಲಿ ಇರುವಂತ ಕಣ್ಣಲ್ಲಿ ವಿಶೇಷವನ್ನ ಕಣ್ಣಿನ ಶಕ್ತಿಯ ಬಹುವಿಶೇಷವನ್ನತೆ ತಗೊಳ್ತೀವ. ಒಂದು ರೂಪ ಒಂದು ಲೋಕದ ಒಂದು ರೂಪದಿ ಧರಿಸಿ ಒಂದು ರೂಪದನ್ನ ಒಂದು ಎಲ್ಲವನ್ನೂ ಧಾರಣ ಮಾಡಿದ್ದಾನೆ. ಆ ಒಂದು ರೂಪದಲ್ಲಿ ಅನಂತ ರೂಪಗಳು, ಅದು ಒಂದೊಂದೊಂದು ವಿಶೇಷದಿಂದ. ಇದಕ್ಕೊಂದು ಹೇಳವಾಗಿ ಹೇಳ್ತಾರೆ, ಇದಕ್ಕೆ ಎಕ್ಸಾಂಪಲ್ ನೆಕ್ಸ್ಟ್ ಪದ್ಯಕ್ಕೆ ಅದಕ್ಕೆ ನೆಕ್ಸ್ಟ್ ಸಂಡಿಗೆ ಏನೋ ಕನೆಕ್ಷನ್ ಆಗುವಂತ ಇದೆ. ಭೋಜನ ರಸ ವಿಭಾಸ ಏನೋ ಒಂದು ಪದಾರ್ಥ ತಕೊಳ್ಳಿ, ಹುಳಿ ತಕೊಳ್ಳಿ, ಹುಳಿ ಎಲ್ಲ ಸಾರು, ನಾವು ಊಟ ಮಾಡೋ ಸಾರು, ಸಾರನ್ನ ಅನ್ನ ತಕೊಂಡ್ರೆ ಸಾರನ್ನ ಅಂದ್ರೆ ಅದು ಹೇಗಿರುತ್ತೆ ನಮ್ಗೆ, ಒಂದು ರೂಪ ಒಂದು ರೂಪ ಒಂದು ಪದಾರ್ಥ ಆ ಪದಾರ್ಥ ಸಾರು ಒಂದು ಪದಾರ್ಥ. ಆ ಪದಾರ್ಥದಲ್ಲಿ ಆ ದ್ರವ್ಯದಲ್ಲಿ ಎಷ್ಟು ಇದೆ ಒಳಗೆ ಇದೆ ಸಾರಲ್ಲಿ, ಸಾರು ಅಂತ ಒಂದು ಕೇಳ್ತೀವಿ, ಸಾರಲ್ಲಿ ಇಂಗ್ರೀಡಿಯಂಟ್ ಆ ಒಂದು ಷಡ್ ರಸಗಳು ಇರುತ್ತೆ, ಸುಮಾರಾಗ ಮೊರಾರ್ಲೆಸ್ ಷಡ್ ರಸಗಳು ಅದಲ್ಲಿ ಕೂಡಿಯೇ ಇರುತ್ತೆ. ಎಲ್ಲ ರಸಗಳು ಅಭಿವ್ಯಕ್ತ ಆಗೋದೊಂದು ಅನಭವಿ ಅನಭವಿಕ ಆಗಿ ಇರುವಂತದ್ದು ಒಂದು. ಸೊ ಅದು ಕಾಣಿಸೋದಿಲ್ಲ. ಸೊ ಎಲ್ಲವೂ ಕೂಡಿ ಇರುವಂತದ್ದು. ಸೊ ಒಂದು ಸಾರು, ಸಾರಲ್ಲಿ ಇರುವಂತ ಇಂಗ್ರೀಡಿಯಂಟ್ಸ್ ಎಲ್ಲ ಏನೇ ಆಗಿದೆ, ಹೋಮೋಜಿನಿಯಸ್ ಆಗಿ ಮಿಕ್ಸ್ ಆಗಿದೆ ಇಂಗ್ರೀಡಿಯಂಟ್ಸ್. ಆ ಸಾರು ಎಂಬೋ ಸಾರತ್ವವನ್ನ ಕೊಡುವುದು ಆ ಪದಾರ್ಥಕ್ಕೆ ಅಗೇನ್ ಅಭಿನ್ನ. ಇದು ಒಂದು 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 ಕ್ರೂಡ್ ಕ್ರೂಡ್ ಎಕ್ಸಾಂಪಲ್ ಆಗತ್ತೆ. ದೇವರದ್ದು ಬೇರೆ. ಸೊ ಒಂದು ರೂಪ, ಒಂದು ರೂಪ ಸಾರ ಅಂತ ಒಂದು ರೂಪ ಅದಲ್ಲಿ ಇರುವಂತದ್ದು. ಸೊ ಅದಕ್ಕೆ ಸಾರಿಗೆ ಸಾರ ಅಂತ ಬಡಿಸುವಾಗ ಅಭೇದವೇ ಆಗತ್ತೆ. ಆ ಸಾರಿನ ರುಚಿ ಅದಕ್ಕೆ ಸಾರಕ್ಕೆ ಬಂದದ್ದು, ಅದು ಅದರಿಂದ ಅಭಿನ್ನವಾದದ್ದು. ಅಲ್ಲಿ ಇರುವಂತ ಪದಾರ್ಥಗಳಲ್ಲಿ ಭಿನ್ನ ಭಿನ್ನವಾಗಿ ಹಾಕ್ತೀವಿ. ಸೊ ಅಲ್ಲಿ ಹೇಳೋದು ದೇವರಿಗೆ ಸಿಮಿಲರ್ ನಂಬೋ ಕಾನ್ಸೆಪ್ಟ್. ಆ ತರ ಚಿಂತನೆ ಬರ್ಲಕ್ಕೆ ಭೋಜನದ್ದು ಒಂದು ಚಿಂತನೆ ಕೊಟ್ಟು ನೆಕ್ಸ್ಟ್ ಭೋಜನದ ಸವಿಭಾಗಿ ಹೋಗ್ಬೇಕಾಗಿದೆ. ಸೊ ಅದಕ್ಕೆ ಇದನ್ನು ಕೊಡ್ತಾರೆ, ಒಂದು ರೂಪದಳು ವ್ಯಾಖ್ಯಾನದಲ್ಲಿ ಕೊಡ್ತಾರೆ. ಒಂದು ಗುಣದೋಳು ಅನಂತ ಗುಣಗಳು, ಒಂದು ರೂಪದೋಳು ಇಹವು ಲೋಕಗಳು, ಒಂದು ರೂಪ ಧರಿಸಿ ಸಾರ ಎಂಬ ಒಂದು ರೂಪ. ಅಲ್ಲಿ ಒಂದು ದೇವರ ಹೆಸರು ಅದಕ್ಕೆ ಹೇಳ್ತ, ಒಂದು ರೂಪ ಒಂದು ರೂಪದಿ ಧರಿಸಿ ಸದ್ಗ ಪದಾರ್ಥದೊಳ ಹೊರಗೆ, ಸದ್ಗ ಆ ಪದಾರ್ಥದ ಒಳಗೆ ಮತ್ತು ಹೊರಗೆ. ಸೊ ಈ ಲೋಕಗಳಿದೆ ಒಂದೇ ಒಂದು ರೂಪದಿಂದ ವಿರಾಟ ರೂಪ ಅಂತ ಕೊಡೋಣ. ವಿರಾಟ ರೂಪದಲ್ಲಿ ಅನೇಕ ಇದೆ ಪದಾರ್ಥ. ಈ ವಿರಾಟ ರೂಪವನ್ನ ಆಶ್ರಯ ಮಾಡಿಕೊಂಡು ಈ ಒಂದು 14 ಲೋಕಗಳು ಇದೆ. ಈ 14 ಲೋಕಗಳಲ್ಲಿ ಚರಾಚರಾತ್ಮಕವಾಗಿದೆ ಈ ಲೋಕಗಳು. ಜೀವ ಜಡ ಚೇತನ ಅಚೇತನ ಚೇತನ ಅಚೇತನ ಇದು ಸಹಿತವಾಗಿ ಇದೆ. ಇಲ್ಲಿ ಇರುವಂತಹ ಪದಾರ್ಥಗಳು ಜಡ ಪದಾರ್ಥಗಳ ಪರಿಣಾಮ ಹೊಂದುವ ಇಷ್ಟತೆ ಹಿಂದೆ ಇದ್ದದ್ದು ಇವಾಗಿರೋದಿಲ್ಲ, ಇವಾಗಿರೋದು ಮುಂದೆ ಇರೋದಿಲ್ಲ. ಹೊಸ ಪದಾರ್ಥಗಳು, ಹೊಸ ಡಿಸ್ಕವರಿಸ್, ಹೊಸ ಇನ್ನೈತೆ, ಏನೇನೇನೋ ಬರ್ತಾನೆ ಇರುತ್ತೆ. ಜನರು ಅವರ ಹಾಕೊಳ್ಳುವಂತ ಆಭೂಷಣಗಳು, ವಸ್ತ್ರಗಳು, ವಾಹನಗಳು ಮುಂತಾದ ಎಷ್ಟೆಷ್ಟೆ ಇರುತ್ತೆ. ಆ ಪದ ಅಷ್ಟು ಪದಾರ್ಥದ ಒಳಗೆ ಹೊರಗೆ. ಸೊ ಬ್ರಹ್ಮಾಂಡ ಅಂತ ಕೊಂಡು ಅದಕ್ಕೆ ಹೇಳ್ತಾರೆ, ಬ್ರಹ್ಮಾಂಡ ಕುಸಿದು ಹೋಗದಂತೆ ಬ್ರಹ್ಮಾಂಡವನ್ನ ಮಾಯಾದೇವಿ ಲಕ್ಷ್ಮೀದೇವಿ ಹಡೆದಾಗ ಅವಳಿಗೆ ಹೇಗೆ ತಂದಳು ಅಂದ್ರೆ ಅದು ಪೂರ್ತಿ ಸುವರ್ಣ ಸುವರ್ಣ ಸುವರ್ಣಮಯ ಅಂತ ಹೇಳ್ತಾರೆ. ಸುವರ್ಣಮಯವಾಗಿರುವಂತ ಅಷ್ಟು ಹಾಡು ಅದು ಹೊರಗಿಂದ ನಾಶ ಆಗದೆ ಇರುವಂತ ಆ ವಜ್ರದಂತೆ, ಅದು ಹೇಳ್ತಾರೆ ವಜ್ರದಂತೆ ಆ ಒಂದು ಆವರಣ ಹೊರಗೆಯಿಂದ ರಕ್ಷಣೆ ಮಾಡ್ಲಿಕ್ಕೆ ವಜ್ರದಂತೆ ಅದು ಪವಿವತ್ ರಕ್ಷಣೆಯನ್ನ ದೇವರು ಮಾಡಿದ್ದ ಅಂತ ಹೇಳ್ತಾರೆ. ಸೊ ಹಾಗೆ ಒಂದೊಂದು ಪದಾರ್ಥಕ್ಕೆ ಅದಕ್ಕೆ ಅದಕ್ಕೆ ತಕ್ಕಂತೆ ಒಳಗೆ ಮತ್ತು ಹೊರಗೆ, ಸದ್ಗ ಪದಾರ್ಥದ ಒಳ ಹೊರಗೆ ಬಾಂಧಳದವೋ ಇದ್ದು ಇಲ್ಲಿ ಬಾಂಧಳ ಆಕಾಶದಂತೆ ಅಂದ್ರೆ ಅಲ್ಲಿ ಬಂದು ನೋಡಿದ್ವಿ ಪೊಂದಿ ಹೊಂದಿ ಹೆಸರುವರೊಳು ಸಂಬಂಧ 5 ತರದ ಆಕಾಶ ವಿ ಕ್ಯಾನ್ ಸೀಟ್ ಇನ್ ಒಳಗೆ ಇರುವಂತದ್ದು ಹೊರಗೆ ಇರುವಂತದ್ದು ಆಮೇಲೆ ಆಕಾರ ವಿಶೇಷದಿಂದ ಇರೋದು. ಸೊ ಎಲ್ಲಾ ಕಡೆನೂ ಸ್ಪೇಸ್ ಇರಬೇಕು ಎಲ್ಲಾ ಕಡೆ. ಸೊ ಹಾಗೆ ದೇವರು ಒಂದು ಜಾಗೆ ಬೆಳೆದ ಒಂದು ಆ ಪದಾರ್ಥದಲ್ಲಿ ಒಂದೊಂದೊಂದೊಂದಲ್ಲಿ ಒಳಗೆ ಹೊರಗೆ ಒಳಗೆ ಹೊರಗೆ ಅವಕಾಶ ಕೊಡುತ್ತ ಹಾಗೆ ದೇವರು ತುಂಬಿದ್ದಾನೆ ಹೊರ ಹೊರಗೆ ಬಾಂಧಳದ ಓರಿದ್ದು. ಇದು ಬಹು ಪೆಸರಿಂದ ಕರೆಸುತ್ತ, ಬಹು ಪೆರಸರಿಂದ ದೇವರಿಗೆ ಒಂದೊಂದಲೇನಿದ್ದಾನೆ. ಇಷ್ಟು ಪದಾರ್ಥಗಳಿದ, ಇಷ್ಟು ಪದಾರ್ಥಗಳು ಜಡ ಜೀವ ಎಲ್ಲಾ ತರದ ಪದಾರ್ಥಗಳು ಒಂದೊಂದಕ್ಕೇನೋ ಒಂದೊಂದು ಹೆಸರು ಇದ ಹೆಸರು ಹೆಸರು ನಿಂತಿದೆ. ಸೊ ತನ್ನಾಮ ಅಂತ ಹೇಳ್ತಾರೆ, ತನ್ನಾಮ ಅಂತ ಅಲ್ಲಿ ಬರುತ್ತಾನೆ. ಅದು ಇಲ್ಲಿ ಪ್ರಸಂದ ಕರೆಸುತ್ತ ಒಂದೊಂದು ಹೆಸರಿಂದ ಕರೆಸುತ್ತ ಇದ್ರೇನು ಆ ಅಧಿಷ್ಠಾನ ಒಂದೊಂದು ಹೆಸರು ಮಡಿಕೆ ಅಂತ ಇರುವಂತ ದೇವರಿಗೆ ಮಡಿಕೆ ಅಂತಾನೆ ಹೇಳ್ತಾರೆ. ಅಲ್ಲಿ ಇದ್ರನು ಅಧಿಷ್ಠಾನ ಏನಂತದ್ದು, ಅಧಿಷ್ಠಾನ ಎಂಬುದು ಅಲ್ಪ ಒಂದು ರಾಮ ಒಂದು ಯಾರೋ ಒಂದು ಹೆಸರು ತಗೊಂಡ ಕಮಲ ರಾಮ ಕೃಷ್ಣ ಏನೋ ಒಂದು ಹೆಸರು ತಗೊಂಡು ಅವನೊಳಗೆ ಇದ್ದಾನೆ ದೇವರು. ಅಧಿಷ್ಠಾನ ಮನುಷ್ಯ ಅಧಿಷ್ಠಾನ ಮನುಷ್ಯನ ಅಧಿಷ್ಠಾನ ಇರಬಹುದು, ಗಜ ತುರಂಗ ಮುಂತಾದ ಎಷ್ಟೋ ಕುದುರೆಗಳು ಎಷ್ಟೋ ಅಧಿಷ್ಠಾನಗಳು ಇರಬಹುದು, ಅದೇ ಹೆಸರು ಅವನಿಗೆ ಬರುತ್ತೆ. ಬಟ್ ಈ ಅಧಿಷ್ಠಾನ ಅಲ್ಪ, ಅಧಿಷ್ಠಾನದ ಆನಂದ ಅಲ್ಪ, ಅಧಿಷ್ಠಾನದ ಕಾರ್ಯಗಳು ಅಲ್ಪ. ಬಟ್ ಇವನು ಒಳಗಿರುವನು, ಇವನು ಪೂರ್ಣವಾಗಿದ್ದಾನೆ. ಮನುಷ್ಯನಲ್ಲಿ ಮನುಷ್ಯನಲ್ಲಿ ಇದ್ದು ವಾಹ್ಯನಾಗಿರ್ತಾನೆ. ಆ ಒಂದು ಗಜ ಮತ್ತು ಅಶ್ವ ಇದಲ್ಲಿದ್ದು ವಾಹನನಾಗಿದ್ದಾನೆ. ಸೊ ಒಂದೊಂದಲ್ಲಿ ಆ ಕರ್ಮಗಳನ್ನ ಬೇರೆ ಬೇರೆ ರೀತಿಯಿಂದ ಮಾಡಿಸ್ತಾನ ಅವನು. ಬಟ್ ಅವನಲ್ಲಿ ಎಲ್ಲಾ ಕರ್ಮವೂ ಇದೆ, ಎಲ್ಲ ಸ್ವತಂತ್ರವಾಗಿ ಅವನೇ ಎಲ್ಲವೂ ಮಾಡಿಸ್ತಾನೆ. ಹೀಗೆ ಬಾಂದಳದ ಓಲಿದ್ದು ಬಹು ಹೆಸರಿಂದ ಕರೆಸುತ್ತಾ, ಅನೇಕ ಹೆಸರಿಂದ ಅವನು ಕರೆಸುತ್ತಾ ಪೂರ್ಣ, ಅವನಿಗೆ ಹಾಗಿದ್ದಾನೆ ಪೂರ್ಣ ಜ್ಞಾನಾನಂದಮಯ, ಅವನು ಪರಿಪೂರ್ಣನಾಗಿದ್ದಾನೆ. ಅವನಲ್ಲಿ ಇದು ತಿರುಗಾ 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 ಹೇಳ್ತಾರೆ. ದೇವರು ಅಂದ್ರೆ ನಮ್ಗೆ ಒಂದು ಅಣುವಲ್ಲಿ ಇರುವಂತ ಭಗವಂತ, ಅದು ಒಳಗೆ ಅಣು ಅಷ್ಟೇ, ಅಣುವ ಚಿಕ್ಕ ರೂಪದಿಂದಲೇ ಇರ್ತಾನೆ. ಆ ಚಿಕ್ಕ ರೂಪವು ಅದು ಪೂರ್ಣವೇ, ಅಲ್ಲಿನೋ ಅದು ಹೇಗೆ ಸಾಧ್ಯ ಆಗುತ್ತೆ? ಇಷ್ಟೇ ಇದಲ್ಲ, ನಮ್ಮ ಜೀವನದಲ್ಲಿ ಇರೋದು ಚಿಕ್ಕತ್ತ, ಅಷ್ಟೇ ಸಿಕ್ಕಲು ಸೋ ಟೈನಿ, ಅಲ್ಲಿ ಅವನು ಇರುವಂತವನು ಹೇಗೆ ದೊಡ್ಡವನಾಗ್ತಾನಂತ. ಅದಕ್ಕೆ ಅಚಿಂತ್ಯ ಅದ್ಭುತ ಶಕ್ತಿ ಅಂತ ಹೇಳ್ತದೆ. ಅದು ನಮ್ಗೆ ಆಗೋದೇ ಇಲ್ಲ, ಅದು ದೇವರ ಅಂದ್ರೆ ಅದು ಹೇಗೆ ಸಾಧ್ಯ ಅಂತ ಕೇಳಕ್ಕೇನೇ ಇಲ್ಲ. ಯಾಕೆಂದ್ರೆ ಅವನು ಅವನ ಶಕ್ತಿ ವಿಲಕ್ಷಣವಾದ ಶಕ್ತಿ, ಅವನ ಕ್ರಿಯಾ ವಿಲಕ್ಷಣ, ನಮ್ಮಂತೆ ಇಲ್ಲ ದೇವರು. ಅದಕ್ಕೆ ಅವನನ್ನ ದೇವರು ಅಂತ ಕರಿತೀವಿ. ಅಘಟಿತ ಘಟನಾ ಶಕ್ತಿ ಅಂತ, ಯಾವುದು ಇಂಪಾಸಿಬಲ್ ಹಿ ಕ್ಯಾನ್ ಮೇಕ್ ಇಟ್ ಪಾಸಿಬಲ್, ಅಂತ ಒಂದು ವಿಶೇಷವಾದ ಶಕ್ತಿ ಅದೇ ದೇವರು ಅಂತ. ಸೊ ಅದಕ್ಕೆ ಹೇಳ್ತಾರೆ ಅಂದ ಕರೆಸುತ್ತ ಪೂರ್ಣ ಜ್ಞಾನಾನಂದಮಯ ಪರಿಪರಿ ವಿಹಾರ, ಪರಿಪರಿ ಪರಿಪರಿ ವಿಹಾರ ಅಂದ್ರೆ ಹೇಳುವಾಗ ಈ ಬ್ರಹ್ಮಾಂಡ ಇರುತ್ತೆ, ಈ ಬ್ರಹ್ಮಾಂಡ ಸೃಷ್ಟಿ ಎಂಬುದು ಅಸ್ತಾನ್ ಸೃಷ್ಟಿ ಸ್ಥಿತಿ ಲಯ, ಆಮೇಲೆ ತಿರುಗಾ ಸೃಷ್ಟಿ ಸ್ಥಿತಿ ಲಯ, ಇದು ಪರಿಪರಿ ಆಗ್ತಾ ಇರುತ್ತೆ. ಅಲ್ಲಿ ಒಂದೊಂದು ಸೃಷ್ಟಿಯಲ್ಲೂ ಅನೇಕ ಜೀವಗಳು, ಅನೇಕ ಲೋಕಗಳು, ಅನೇಕ ಕರ್ಮಗಳು, ಅವರ ಅನೇಕ ಅವರೊಂದು ಸಾಧನೆಯನ್ನು ಮಾಡಿಸಿ ಸಾಧನ ಪದಾರ್ಥಗಳನ್ನ ಇಟ್ಟು ಅದು ಮಾಡಿಸಿ ಪರಿಪರಿ ಎಲ್ಲದಲ್ಲಿನ ಇವನೇ ಮಾಡ್ತಾನೆ, ಇವನೇ ಸ್ವತಂತ್ರವಾಗಿ ಮಾಡ್ತಾನೆ. ಅಲ್ಲಿ ದೇವತೆಗಳನ್ನ ಇಟ್ಟು ಅವರಿಂದಲೂ ಮಾಡಿಸ್ತಾನೆ. ತಾನೇ ಮಾಡೋದು ಮಾಡು ಸುಲಭ, ಇನ್ನೊಬ್ಬರಲ್ಲಿ ಇದ್ದು ಅವರವರಿಗೆ ಕೆಪಾಸಿಟಿ ಎಷ್ಟು ಜನ, ಅವರ ಕರ್ಮಗಳು ಇಷ್ಟಿಷ್ಟಿಷ್ಟು ಅಲ್ಲಿ ಇದ್ದು ಅವರಿಗೆ ತಕ್ಕಂತೆ ಅದನ್ನ ಮಾಡ್ತಾ ಇರಬೇಕು ಅಂದ್ರೆ ಎಂಥ ಶಕ್ತಿ ಅವನಿಗೆ ಇರಬೇಕು, ಎಂಥ ಕಾರುಣ್ಯವೂ ಇರಬೇಕು. ಒಂದು ಹುಳಕ್ಕೇನೋ ಹುಳದಲ್ಲಿ ಇದ್ದುನು ಮಾಡಿಸ್ತಾನೆ. ಕಿರುಮಿಯಿಂದ ಇದನ್ನ ಆಳಿದ ಅಂತ, ರಾಜ್ಯವನ್ನ ಆಳಿದ ಅಂತ ಹೇಳ್ತಾರಲ್ಲ, ಸೊ ಹಾಗೇನೋ ಆ ಸ್ವಭಾವಕ್ಕೆ ತಕ್ಕಂತೆ ಕರ್ಮಕ್ಕೆ ತಕ್ಕಂತೆ ಅದು ಮಾಡ್ತಾನೆ. ಎಲ್ಲವೂ ಅಕೌಂಟ್ಸ್ ಇಟ್ಕೊಂಡಿರ್ಬೇಕು. ಸೊ ಹೀಗೆ ಪರಿಪರಿ ವಿಹಾರ, ಅದಕ್ಕೆ ವಿಹಾರ ಅಂತ ಹೇಳ್ದ, ಪರಿಪರಿ ವಿಹಾರ ಮಾಡಿ ಅವನೇ ಮಾಡಬೇಕು, ಮಾಡಿ ಮಾಡಿಸುವ ಅಂತ ದೇವರ ಈ ಗುಣವನ್ನ ಹೇಳ್ತಾರೆ. ಎಂಬಲ್ಲಿ ಕೃಷ್ಣ ಅರ್ಪಣ ಮಸ್ತು.